आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
नमस्कार, ನಾನು ರವೀಶ್ ಕುಮಾರ್. ವಿನೋದ್ ಕುಮಾರ್ ಶುಕ್ಲಾ ಅವರ ಬಗ್ಗೆ ಎಲ್ಲರೂ ಬರೆದಿದ್ದಾರೆ. ಅವರು ಸಹಜ ಮತ್ತು ಸರಳವಾಗಿದ್ದರು. ಅವರ ಬಗ್ಗೆ ಬರೆದಾಗಲ್ಲ ಸಾಧಾರಣ, ಸಹಜ ಮತ್ತು ಸರಳ ಎಂದು ತಪ್ಪದೇ ಬರೆಯಲಾಗುತ್ತದೆ. ಯಾರು ಅವರು ಕೋಪಗೊಳ್ಳುತ್ತಿದ್ದರು, ಗಲಿಬಿಲಿಗೊಳ್ಳುತ್ತಿದ್ದರು ಎಂದು ಬರೆಯಲಿಲ್ಲ. ಉಪ್ಪಿಲ್ಲದಿದ್ದರೆ ಬೇಳೆಯನ್ನ ಚೆಲ್ಲುತ್ತಿದ್ದರು ಅಥವಾ ಹೋಟೆಲ್ ಸರಿಯಿಲ್ಲದಿದ್ದರೆ ಆಯೋಜಕರಿಗೆ ಬೈಯುತ್ತಿದ್ದರು ಎಂದು ಯಾರೂ ಬರೆಯಲಿಲ್ಲ. ಫೇಸ್ಬುಕ್ನಲ್ಲಿ ಪೋಸ್ಟ್ ಬರೆಯುತ್ತಿದ್ದರು, ವಾಟ್ಸಾಪ್ನಲ್ಲಿ ಯಾರನ್ನಾದರೂ ಬ್ಲ್ಯಾಕ್ ಮಾಡುತ್ತಿದ್ದರು ಎಂದು ಬರೆಯಲಿಲ್ಲ. ಪ್ರತಿದಿನ ತಮ್ಮ ಸ್ನೇಹಿತೆಯರು ಅಥವಾ ದೋಸ್ತ್ಗಳ ಜೊತೆ ಫೋಟೋ ತೆಗೆದು ಪೋಸ್ಟ್ ಮಾಡುತ್ತಿದ್ದರು. ಮೌನವಾಗಿ ಯಾರದ್ದೋ ಪೋಸ್ಟ್ಗೆ ಲೈಕ್ ಮಾಡಿ ಬರುತ್ತಿದ್ದರು. ಟ್ವಿಟರ್ನಲ್ಲಿ ರೀಟ್ವೀಟ್ ಮಾಡುತ್ತಿದ್ದರು. ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಮೆಸೇಜ್ ಕೂಡ ಕಳುಹಿಸುತ್ತಿದ್ದರು. ಯಾರೂ ಇವೆಲ್ಲದರ ಬಗ್ಗೆ ಬರೆಯಲಿಲ್ಲ ಅಥವಾ ವಾಟ್ಸಾಪ್ ಸ್ಕ್ರೀನ್ಶಾಟ್ ತೆಗೆದು ಅವರನ್ನು ನೆನಪಿಸಿಕೊಳ್ಳುತ್ತಾ ಹೇಳಲಿಲ್ಲ.
ಈ ಕಾಲದಲ್ಲಿ ನಾವು ಮತ್ತು ನೀವು ಇಷ್ಟೆಲ್ಲ ಇದನ್ನೇ ಮಾಡುತ್ತಿರುವಾಗ ವಿನೋದ್ ಕುಮಾರ್ ಶುಕ್ಲಾ ಅದನ್ನೆಲ್ಲ ಏಕೆ ಮಾಡುತ್ತಿರಲಿಲ್ಲ? ಬರೆಯುತ್ತಿದ್ದರು. ಬರೆಯುವ ಮೊದಲು ಮೌನವಾಗುತ್ತಿದ್ದರು ಮತ್ತು ಬರೆದ ನಂತರ ಡಂಗುರ ಕೂಡ ಸಾರುತ್ತಿರಲಿಲ್ಲ. ನಾನು ಇದನ್ನು ಬರೆದಿದ್ದೇನೆ, ಸ್ವಲ್ಪ ಓದಿ ಎಂದು. ಎಂದಿಗೂ ತಮ್ಮ ಪುಸ್ತಕವನ್ನು ಇವರಿಗೆ ಮತ್ತು ಅವರಿಗೆ ಮತ್ತು ನನಗೆ ಉಡುಗೊರೆಯಾಗಿ ನೀಡುತ್ತಾ ಫೋಟೋ ಹಾಕುತ್ತಿರಲಿಲ್ಲ. ಅವರ ನಿಧನದ ನಂತರ ಎಲ್ಲರೂ ಅವರು ಬರೆದಿದ್ದನ್ನು ನೆನಪಿಸಿಕೊಳ್ಳುತ್ತಿರುವಾಗ ನಾನು ಇಲ್ಲಿ ದೂರದಿಂದ ಇದರಲ್ಲಿಯೇ ಗೊಂದಲಕ್ಕೀಡಾಗಿದ್ದೇನೆ. ಬರೆಯುವುದು ಸರಿ, ಅದರ ಹೊರತಾಗಿ ವಿನೋದ್ ಕುಮಾರ್ ಶುಕ್ಲಾ ಏನು ಮಾಡುತ್ತಿದ್ದರು? ನೀವು ಉದ್ಯೋಗ ಮಾಡುವಂತೆ ಉದ್ಯೋಗ ಮಾಡುವುದು ಸರಿ, ಅದರ ಹೊರತಾಗಿ ಇನ್ನೇನು ಮಾಡುತ್ತೀರಿ? ಮಾಯ್ಡಾದಲ್ಲಿ ಪ್ಲಾಟ್ ಬುಕ್ ಮಾಡುತ್ತೀರಿ, ವರದಕ್ಷಿಣೆಯಲ್ಲಿ ಫ್ಲಾಟ್ ಕೇಳುತ್ತೀರಿ, ಕರೋಲ್ಬಾಗ್ನಿಂದ ಕಳಪೆ ಪೇಸ್ಟಲ್ ಬಣ್ಣದ ಶೇರ್ವಾಣಿಯನ್ನು ಅದ್ಭುತವೆಂದು ತಿಳಿದು ಧರಿಸುತ್ತೀರಿ,
ಉಳಿದ ದಿನಗಳಲ್ಲಿ ಬುರಿಟೋ, ಎಂಚಿಲಾಡಾ, ಬ್ರುಷಟಾ ತಿನ್ನುತ್ತೀರಿ, ಅದಕ್ಕೆ ಮದುವೆಯ ದಿನ ನೆನಪಿನಿಂದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ದಾಲ್ ಮಖಾನಿ ನಾನ್ ತಪ್ಪದೇ ತಿನ್ನುತ್ತೀರಿ, ನಂತರ ಮದುವೆಯಾದ ಮೇಲೆ ವೈಷ್ಣೋದೇವಿಯ ಯಾತ್ರೆಗೆ ಹೊರಟು ಬಿಡುತ್ತೀರಿ. ವಿನೋದ್ ಕುಮಾರ್ ಶುಕ್ಲಾ ಬರೆಯುವುದರ ಹೊರತಾಗಿ ಇನ್ನೇನು ಮಾಡುತ್ತಿದ್ದರು? ವಿನೋದ್ ಕುಮಾರ್ ಶುಕ್ಲಾ ಪ್ರಧಾನಿ ಮೋದಿಯವರ ಭಾಷಣ ಕೇಳುತ್ತಿದ್ದರಾ? ಯಾರಾದರೂ ಅವರಿಗೆ ಈ ಪ್ರಶ್ನೆ ಕೇಳಿದ್ದರಾ? ಅವರ ನಿಧನದ ನಂತರ ಯಾರೂ ಅವರ ಈ ಫೋಟೋವನ್ನು ಕೂಡ ಹಾಕಿಲ್ಲ. ವಿನೋದ್ ಕುಮಾರ್ ಶುಕ್ಲಾ ಮನ್ ಕಿ ಬಾತ್ ಕೇಳುತ್ತಿದ್ದಾರೆ, ಕೇಳುತ್ತಿರುವ ಅವರ ಫೋಟೋವನ್ನು ಪ್ರಧಾನಿ ಟ್ವೀಟ್ ಮಾಡುತ್ತಿದ್ದಾರೆ ಎಂದು. ನಾನು ಮನ್ ಕಿ ಬಾತ್ ಕೇಳುತ್ತಿರುವ ಹಲವಾರು ಫೋಟೋಗಳನ್ನು ನೋಡಿದೆ. ಅದರಲ್ಲಿ ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಹುಡುಕುತ್ತಿದ್ದೆ. ಎಷ್ಟೋ ಜನ ಮನ್ ಕಿ ಬಾತ್ ಕೇಳುತ್ತಿರುವ ಫೋಟೋ ಅಪ್ಲೋಡ್ ಮಾಡಿರುವಾಗ ಅದರಲ್ಲಿ ವಿನೋದ್ ಕುಮಾರ್ ಶುಕ್ಲಾ ಅವರ ಫೋಟೋ ಏಕೆ ಇಲ್ಲ?
ಮನ್ ಕಿ ಬಾತ್ ಕೇಳುವವರನ್ನು ಯಾರಾದರೂ ಕೇಳಿದ್ದಾರೆಯೇ ಅವರು ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಓದುತ್ತಾರೆಯೇ ಎಂದು? ಅವರಿಗೆ ವಿನೋದ್ ಕುಮಾರ್ ಶುಕ್ಲಾ ಅವರ ಧ್ವನಿ ಕೇಳಿಸುತ್ತದೆಯೇ? ಬಿಂಬಗಳ ಲೇಖಕ, ದೃಶ್ಯಗಳಲ್ಲಿ ಯೋಚಿಸುವವನು ತನ್ನ ಕಾಲದ ಈ ಅತಿದೊಡ್ಡ ದೃಶ್ಯವನ್ನು ಮಿಸ್ ಮಾಡಿಕೊಂಡರ? ಅಥವಾ ಅವರ ಕಣ್ಣಿಗೆ ಬೀಳಲೇ ಇಲ್ಲವೇ, ಕೇಳಿಸಲೇ ಇಲ್ಲವೇ? ಮನ್ ಕಿ ಬಾತ್ ಕೇಳುವುದು ಕೂಡ ರಾಜಕೀಯದ ಸೈನಿಕ ಅಭ್ಯಾಸವಾಗಬಹುದು ಎಂದು? ಪ್ರತಿ ಕಾಲಘಟ್ಟದಲ್ಲೂ ಯಾರೂ ಯಾರ ಮಾತನ್ನು ಕೇಳುವುದಿಲ್ಲ. ಗಾಂಧಿಯವರಿಗೂ ದೂರು ಇತ್ತು, ಅವರ ಮಾತನ್ನು ಯಾರೂ ಕೇಳುತ್ತಿಲ್ಲ ಎಂದು. ಪ್ರಧಾನಿ ಮೋದಿಯವರನ್ನು ಕೇಳುವವರು ಬರೊಬ್ಬರಿ ಫೋಟೋ ತೆಗೆಸಿ ನ್ಯಾಷನಲ್ ಆರ್ಕೈವ್ಗಾಗಿ ದಾಖಲೆ ಮಾಡಿದರು, ನಾವು ನಿಮ್ಮನ್ನು ಕೇಳುತ್ತಿದ್ದೆವು ಎಂದು. ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಯಾರಾದರೂ ಈ ರೀತಿಯಾಗಿ ನೆನಪಿಸಿಕೊಳ್ಳುತ್ತಾರೆಯೇ? ಅವರು ಒಂದೇ ಒಂದು ಮನ್ ಕಿ ಬಾತ್ ಕೇಳಲಿಲ್ಲ ಎಂದು?
ಯಾವಾಗ ಮನ್ ಕಿ ಬಾತ್ ಪ್ರಸಾರವಾಗುತ್ತಿತ್ತೋ ವಿನೋದ್ ಕುಮಾರ್ ಶುಕ್ಲಾ ಎಲ್ಲಾದರೂ ಕಾಡಿಗೆ ಹೋಗಿಬಿಡುತ್ತಿದ್ದರೋ ಅಥವಾ ಕೋಣೆಯಲ್ಲಿ ಬಂದಾಗಿ ಬಿಡುತ್ತಿದ್ದರೋ ಏನೋ, ಇದೇ ಅವರ ಪ್ರತಿರೋಧವಾಗಿತ್ತೇನೋ, ಯಾರೂ ಕೇಳಲಿಲ್ಲ. ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ನಾನು ಹೇಗೆ ನೆನಪಿಸಿಕೊಳ್ಳಲಿ? ವಿನೋದ್ ಜಿ ಯಾವ ಬಿಂಬಗಳು ಮತ್ತು ದೃಶ್ಯಗಳನ್ನು ರಚಿಸುತ್ತಿದ್ದರೋ ಅವರನ್ನು ದೃಶ್ಯಗಳ ಈ ಲೌಕಿಕ ಮಾಧ್ಯಮದಲ್ಲಿ ಹೇಗೆ ನೆನಪಿಸಿಕೊಳ್ಳುವುದು? ಅವರನ್ನು ನೆನಪಿಸಿಕೊಳ್ಳುವಂತಹ ಯಾವುದಾದರೂ ವಿಡಿಯೋ ಮಾಡಲು ಸಾಧ್ಯವೇ? ಅವರು ಬರೆದಿರುವುದು ಎಷ್ಟು ಸಾಧಾರಣವಾಗಿದೆಯೆಂದರೆ ಮಹಾನೆಂದು ಹೇಳಲಾಗುವುದಿಲ್ಲ. ಮತ್ತು ಮಹಾನೆಂದು ಹೇಳಿದರೆ ಅವರು ಬರೆದಿರುವುದು ಸಾಧಾರಣವಾಗಿಬಿಡುತ್ತದೆ. ನಾನು ಅವರನ್ನು ನೆನಪಿಸಿಕೊಳ್ಳುತ್ತಾ ಇದನ್ನೇ ನೆನಪಿಸಿಕೊಳ್ಳುತ್ತಿದ್ದೇನೆ. ಈ ಸಮಯದಲ್ಲಿ ಕವಿ ಅಥವಾ ಲೇಖಕನನ್ನು ನೆನಪಿಸಿಕೊಳ್ಳುವುದು ಎಷ್ಟು ಸುಲಭ, ಬಿಂಬ ಮತ್ತು ದೃಶ್ಯವಿಲ್ಲದೆ. ನಿಧನದ ಸುದ್ದಿ ತಿಳಿದ ಕೂಡಲೇ ಎಲ್ಲರಿಗೂ ದುಃಖವಾಯಿತು. ಇದರ ಸುದ್ದಿ ಇಡೀ ಜಗತ್ತಿಗೆ ತಕ್ಷಣ ತಲುಪಿತು.
ಒಂದು ಫೋಟೋ ಬಂತು, ಅದರಿಂದ ತಿಳಿಯುತ್ತದೆ ಯಾವಾಗ ಬಂದು ಯಾವಾಗ ಹೋದರು ಎಂದು. ಜನ ತಕ್ಷಣ ಏನಾದರೂ ಬರೆಯುತ್ತಾರೆ, ಒಳ್ಳೆಯದನ್ನೇ ಬರೆಯುತ್ತಾರೆ. ಆದರೆ ನಾನು ಇದನ್ನೂ ಯೋಚಿಸತೊಡಗಿದೆ, ಸೋಷಿಯಲ್ ಮೀಡಿಯಾ ಬರುವ ಮುಂಚಿನ ಕಾಲದಲ್ಲಿ ಮುಕ್ತಿಭೋದವರ ನಿಧನವಾದಾಗ ಸಾಹಿತ್ಯದ ಓದುಗರು ಹೇಗೆ ಶೋಕ ವ್ಯಕ್ತಪಡಿಸಿರಬಹುದು? ಸ್ನೇಹಿತನಿಗೆ ಪತ್ರ ಬರೆದಿರಬಹುದು ಅಥವಾ ಅವರ ರಚನಾವಳಿಯನ್ನು ಕೊಂಡು ತಂದಿರಬಹುದು. ನಾನು ಈ ವಿಡಿಯೋ ಮಾಡುವಾಗ ಅವರೆಲ್ಲರನ್ನೂ ನೆನಪಿಸಿಕೊಡುತ್ತಿದ್ದೇನೆ. ಯಾರು ವಿನೋದ್ ಕುಮಾರ್ ಶುಕ್ಲಾ ಅವರ ನಿಧನದ ಸುದ್ದಿ ತಿಳಿದ ಕೂಡಲೇ ಮೌನವಾದರು, ಅವರಿಗೂ ಆಘಾತವಾಯಿತು. ಆದರೆ ಅವರು ಏನೂ ಬೆಲೆವಾದರಿಲ್ಲ. ಭಾರತದ ಪತ್ರಿಕೆಗಳಲ್ಲಿ ಶ್ರದ್ಧಾಂಜಲಿ, ಆಬಿಚುವರಿ ಬರೆಯಲಾಗುತ್ತದೆ. ಆದರೆ ನ್ಯೂಯಾರ್ಕ್ ಟೈಮ್ಸ್ನಂತೆ ಸಾಂಸ್ಥಿಕ ರೂಪದಲ್ಲಿ ಪ್ರತಿದಿನ ಬರೆಯುವುದಿಲ್ಲ. ಕೇವಲ ಲೇಖಕರು, ನಾಯಕರು, ಸಿನಿಮಾ ತಾರೆಯರ ಬಗ್ಗೆ ಬರೆಯುವುದಿಲ್ಲ. ನ್ಯೂಯಾರ್ಕ್ ಟೈಮ್ಸ್ನ ಆಬಿಚುವರಿ ಅಂಕಣದಲ್ಲಿ ಪ್ರಕಟವಾಗಲು ಯಾರಾದರೂ ಮಾರ್ಕ್ವೇಜ್ ಆಗಿರಬೇಕೆಂದಿಲ್ಲ ಅಥವಾ ವಿನೋದ್ ಕುಮಾರ್ ಶುಕ್ಲಾ ಆಗಿರಬೇಕೆಂದಿಲ್ಲ.
ಗೂಗಲ್ ಸರ್ಚ್ನಿಂದ ಇದು ಕೂಡ ತಿಳಿಯಿತು. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಈ ರೀತಿಯ ದೀರ್ಘ ಪ್ರೊಫೈಲ್ ಹಾಕಿಸಲು ಶುಲ್ಕವನ್ನು ನೀಡಬೇಕಾಗುತ್ತದೆ. 83 ವರ್ಷದ ಜಾನ್ ಇ ಆಲ್ಸನ್ ಅವರನ್ನು ಯಾರೂ ನೆನಪಿಸಿಕೊಳ್ಳಲು ಬಯಸುತ್ತಾರೆ. ಆದರೆ ಅವರ ನಿಧನದ ಮೇಲೆ ಈ ಪತ್ರಿಕೆ ಬರೆದಿದೆ. ಅವರು ಇಂಧನ ಕ್ಷೇತ್ರದ ತಜ್ಞರಾಗಿದ್ದರು ಮತ್ತು ಕುಖ್ಯಾತ ಕಂಪನಿ ಎನ್ರಾನ್ನಲ್ಲಿ ಹೂಡಿಕೆ ಮಾಡಬೇಡಿ ಎಂದು ಸಲಹೆ ನೀಡಿದ್ದಕ್ಕೆ ಅವರ ಕಂಪನಿ ಅವರನ್ನು ಕೆಲಸದಿಂದ ತೆಗೆದುಹಾಕಿತು ಎಂದು ಅವರ ಈ ಪ್ರತಿರೋಧವನ್ನು ಪತ್ರಿಕೆ ನೆನಪಿಟ್ಟುಕೊಂಡಿತು. ಯಾವ ದಿನ ವಿನೋದ್ ಕುಮಾರ್ ಶುಕ್ಲಾ ಅವರ ನಿಧನ ಆಯಿತು ಅದೇ ದಿನ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ರಾಬರ್ಟ್ ಇ ಮನುಚಿನ್ ಅವರ ಆಬಿಚುವರಿ ಪ್ರಕಟವಾಯಿತು. 92 ವರ್ಷದ ರಾಬರ್ಟ್ ಮನುಚಿನ್ ವಾಲ್ ಸ್ಟ್ರೀಟ್ನ ಆಟಗಾರರಾಗಿದ್ದರು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುತ್ತಿದ್ದರು, ಹಾಕಿಸುತ್ತಿದ್ದರು, ತುಂಬ ಹಣ ಗಳಿಸಿದರು. ಇವರ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ 1940 ಜನಗಣತಿಯ ದಾಖಲೆ ನೋಡಿ ಬರೆದಿದೆ, ಇವರ ಬಾಲ್ಯ ಸಿರಿವಂತಿಕೆಯಲ್ಲಿ ಕಳೆಯಿತು ಎಂದು.
ಅವರ ಮನೆಯಲ್ಲಿ ಆಗ ಗವರ್ನೆಸ್ ಮತ್ತು ಆಯಾಗಳು ಇರುತ್ತಿದ್ದರು. ಷೇರು ಪ್ರಪಂಚದಿಂದ ನಿವೃತ್ತರಾದ ನಂತರ ಮನುಚಿನ್ ಕಲಾ ಸಂಗ್ರಹಣೆ ಮಾಡಲು ಪ್ರಾರಂಭಿಸಿದರು ಮತ್ತು ಇಲ್ಲೂ ತುಂಬ ಹಣ ಗಳಿಸಿದರು. ಅವರು ಹೇಳಿದ್ದರು, ನಾನು ಕಲೆಯನ್ನು ಇದೇ ಕಾರಣಕ್ಕೆ ಖರೀದಿಸುತ್ತೇನೆ. ನನಗೆ ಕಲೆಯೆಂದರೆ ಪ್ರೀತಿ, ಪ್ರೀತಿ ಮತ್ತು ಪ್ರೀತಿ. 2013 ಅವರು ಈ ಮಾತನ್ನು ಹೇಳಿದ್ದರು. 2013 ಹಿಂದಿಯ ಪತ್ರಿಕೆ ಪಾಖಿಯ ಸಂಪಾದಕ ಪ್ರೇಮ್ ಭಾರದ್ವಾಜ್ ವಿನೋದ್ ಕುಮಾರ್ ಶುಕ್ಲಾ ಅವರ ಮೇಲೆ ಒಂದು ಪ್ರಮುಖ ವಿಶೇಷಾಂಕವನ್ನು ತಂದರು. ಅವರ ಬಗ್ಗೆ ಜನರು ಬರೆದಿದ್ದಾರೆ, ಮಾತನಾಡಿದ್ದಾರೆ ಮತ್ತು ಪ್ರಕಟಿಸಿದ್ದಾರೆ. ಆದರೆ ವಿನೋದ್ ಕುಮಾರ್ ಶುಕ್ಲಾ ಅವರ ಈ ಮಾತನ್ನು ಯಾರಾದರೂ ನೆನಪಿಟ್ಟುಕೊಳ್ಳುತ್ತಾರೆಯೇ? ಅವರು 2013 ರಾಕೇಶ್ ಶ್ರೀಮಾಲ್ ಅವರ ಪ್ರಶ್ನೆಗೆ ಉತ್ತರವಾಗಿ ನೀಡಿದ್ದನ್ನು
ಪಾಖಿಯ ಸಂಪಾದಕ ಪ್ರೇಮ್ ಭಾರದ್ವಾಜ್ ಈ ಸಂದರ್ಶನಕ್ಕೆ ಈ ರೀತಿಯಾಗಿ ಶೀರ್ಷಿಕೆ ನೀಡಿದರು, ಇತ್ತೀಚೆಗೆ ಉಳಿದ ಕೆಲಸದಂತೆ ಬರೆಯುತ್ತೇನೆ. ಇದೇ ಸಂದರ್ಶನದಲ್ಲಿ ರಾಕೇಶ್ ಶ್ರೀಮಾಲ್ ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಕೇಳುತ್ತಾರೆ, ದೇವರು ಮತ್ತು ಧರ್ಮದ ಬಗ್ಗೆ ಏನು ಯೋಚಿಸುತ್ತೀರಿ? ಆಗ ವಿನೋದ್ ಕುಮಾರ್ ಶುಕ್ಲಾ ಹೇಳುತ್ತಾರೆ, ಮೂಢನಂಬಿಕೆ ನನ್ನಲ್ಲಿಲ್ಲ, ಧರ್ಮ ಮನೆಯೊಳಗೆ ಅಷ್ಟೇ ಅಲ್ಲ ಸ್ವತಃ ತಮ್ಮೊಳಗೆ ಇಟ್ಟುಕೊಳ್ಳುವ ವಿಷಯವಾಗಿರಬಹುದು, ಅದನ್ನು ಹೊರಗೆ ರಸ್ತೆಗೆ ತರುವ ಅಗತ್ಯವಿಲ್ಲ. ಮನೆಯಿಂದ ಹೊರಗೆ ಧರ್ಮವೂ ಇರಬಾರದು, ಯಾವುದೇ ಧಾರ್ಮಿಕ ಸ್ಥಳವೂ ಇರಬಾರದು. ಹೊರಗಿನದು ಹೊರಗಿನಂತೆಯೇ ಇರಬೇಕು, ಮನೆ ಮನೆಯಂತೆಯೇ ಇರಬೇಕು. ಮನೆಯ ಹಾಲನ್ನು ಕೂಡ ಹೊರಗಿನಂತೆ ಅಲಂಕರಿಸಬೇಕು, ಅದರಲ್ಲಿ ಎಲ್ಲ ರೀತಿಯ ಜನರು ಕೂರುವಂತಿರಲಿ. ವಿನೋದ್ ಕುಮಾರ್ ಶುಕ್ಲಾ ಅವರ ಈ ಉತ್ತರದಲ್ಲಿ ಧರ್ಮದ ರಾಜಕೀಯದ ಪ್ರತಿರೋಧವನ್ನು ಸಬ್ ಕುಚ್ ಹೋನಾ ಬಚಾ ರಹೇಗಾ ಓದಿದವನು ಮಾತ್ರ ನೋಡಬಲ್ಲ, ಕಿತನಾ ಬಹುತ್ ಹೇ ಕವಿತಾ ಓದಿರಬಹುದು.
ಅದರಲ್ಲಿ ಅವರು ಹೇಳಿದರು, ಒಂದು ಮರದಲ್ಲಿ ಎಷ್ಟೊಂದು ಎಲೆಗಳು, ಹೆಚ್ಚುವರಿ ಒಂದು ಎಲೆಯಿಲ್ಲ. ವಿನೋದ್ ಕುಮಾರ್ ಶುಕ್ಲಾ ಅವರ ಬಗ್ಗೆ ಮಾತನಾಡುವಾಗ ನೀವು ಇಂದಿನ ಸಮಯ ಮತ್ತು ಸುದ್ದಿಗಳಿಂದ ಪ್ರತ್ಯೇಕವಾಗಿ ಮಾತನಾಡಲು ಸಾಧ್ಯವಿಲ್ಲ. ನನಗೊತ್ತು, ವಿನೋದ್ ಕುಮಾರ್ ಶುಕ್ಲಾ ಅವರ ಮೇಲಿನ ಈ ವಿಡಿಯೋಗೆ ಕಡಿಮೆ ವ್ಯೂಸ್ ಸಿಗ್ತವೆ, ಕಡಿಮೆ ಜನ ನೋಡ್ತಾರೆ, ಕೆಲವರು ಅರ್ಧದಲ್ಲೇ ಬಂದ್ ಮಾಡ್ತಾರೆ, ಯಾರವರು ಮತ್ತು ನಾನೇಕೆ ಅವರ ನಿಧನದ ಮೇಲೆ ವಿಡಿಯೋ ಮಾಡ್ತಿದ್ದೇನೆ ಎಂದು. ವಿನೋದ್ ಕುಮಾರ್ ಶುಕ್ಲಾ ಅವರನ್ನ ಓದುವವರಿಗೆ, ಬಲ್ಲವರಿಗೆ ಈ ವಿಡಿಯೋ ಬೇಕಾಗಿಯೂ ಇಲ್ಲ. ಅವರಿಗೆ ಇದರಲ್ಲಿ ಹೊಸದೇನು ಸಿಗುವುದ್ಯಾ? ಬದಲಿಗೆ ನೋಡಿದ ನಂತರ ಕಡಿಮೆ ಅನ್ನಿಸಬಹುದು. ಹಲವಾರು ಪತ್ರಿಕೆಗಳು ವಿನೋದ್ ಕುಮಾರ್ ಶುಕ್ಲಾ ಅವರ ಮೇಲೆ ಎಷ್ಟೋ ಸಂಚಿಕೆಗಳನ್ನು ತಂದಿರಬಹುದು, ಆದರೆ ಪಾಖಿಯ ಈ ಸಂಚಿಕೆ ಸುಂದರವಾಗಿದೆ.
ಈ ಸಂಗ್ರಹದಲ್ಲಿ ನರೇಶ್ ಸಕ್ಸೇನಾ, ಕೇದಾರ್ನಾಥ್ ಸಿಂಗ್, ಮಂಗಲೇಶ್ ಡಬ್ರಾಲ್, ವಿಷ್ಣು ಖರೆ, ವಿಷ್ಣು ನಾಗರ್, ಇಬ್ಬಾರ್ ರಬ್ಬಿ, ಅರ್ಚನಾ ವರ್ಮಾ, ಪ್ರಿಯದರ್ಶನ್, ಗಿರಿರಾಜ್ ಕಿರಾಡು ಎಲ್ಲರೂ ವಿನೋದ್ ಕುಮಾರ್ ಶುಕ್ಲಾ ಅವರ ರಚನಾ ಪ್ರಪಂಚವನ್ನು ವಿಶ್ಲೇಷಿಸಿದ್ದಾರೆ. ಇದನ್ನು ಇದೇ ಕಾರಣಕ್ಕೆ ಹೇಳುತ್ತಿದ್ದೇನೆ, ಹಿಂದಿ ಸಮಾಜ ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಮರೆತಿದೆ ಎಂದು ನೀವು ದೂರು ನೀಡಬಾರದೆಂದು. ವಿನೋದ್ ಕುಮಾರ್ ಶುಕ್ಲಾ ಬೇರೆ ಭಾಷೆಗಳಲ್ಲಿ ನೆನಪಾಗುವುದಿಲ್ಲ ಎಂದೇನಿಲ್ಲ. 2021 ಮೋಹಿನಿ ಗುಪ್ತಾ ಕಾರವಾನ್ಗಾಗಿ ಕವರ್ ಸ್ಟೋರಿ ಬರೆದರು. ಕಾರವಾನ್ ಇಂಗ್ಲಿಷ್ ಪತ್ರಿಕೆ. ಹೇಗೆ ಇತ್ತೀಚೆಗೆ ಜಿಲಿಯನ್ ರೈಟ್ ಟ್ರಿಬ್ಯೂನ್ನಲ್ಲಿ ರಾಗದರ್ಬಾರಿ ಮತ್ತು ಶ್ರೀಲಾಲ್ ಶುಕ್ಲಾ ಅವರನ್ನು ನೆನಪಿಸಿಕೊಂಡಿದ್ದಾರೋ ಹಾಗೆ. ಹಿಂದಿಯ ಲೇಖಕನನ್ನು ನೆನಪಿಸಿಕೊಳ್ಳಲು ಇಂಗ್ಲಿಷನ್ನು ಬಯ್ಯುವ ಅಗತ್ಯವಿಲ್ಲ, ಆದರೆ ಹಿಂದಿಯ ಪತ್ರಿಕೆಗಳನ್ನು ತಿರುಚಿ ನೋಡುವ ಅಗತ್ಯವಿದೆ. ಅವರು ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಹೇಗೆ ನೆನಪಿಸಿಕೊಂಡಿದ್ದಾರೆ ಎಂದು.
ಪ್ರತಿ ಸೋಮವಾರ ಇಷ್ಟವಿಲ್ಲದಿದ್ದರೂ ಕೆಲಸಕ್ಕೆ ಹೋಗುವ ಲಕ್ಷಾಂತರ ಜನರು ನೌಕರ್ ಕಿ ಕಮೀಜ್ ನೌಕರನ ಅಂಗಿ ಓದಿರಲಿಕ್ಕಿಲ್ಲ, ಆದರೆ ಅವರು ಪ್ರತಿದಿನ ನೌಕರನ ಅಂಗಿಯನ್ನು ಧರಿಸಿರುತ್ತಾರೆ. ಅದರಲ್ಲಿ ಸಾಹೇಬ್ ಹೇಳುತ್ತಾನೆ, ಎಲ್ಲರ ಅಳತೆಯ ಅಂಗಿಯಂತೂ ತಯಾರಾಗುವುದಿಲ್ಲ, ಒಬ್ಬ ಒಳ್ಳೆಯ ನೌಕರನ ಅಳತೆಯ ಅಂಗಿಯನ್ನು ಹೊಲಿಸಲಾಗಿದೆ, ಇದರಲ್ಲಿ ಇತರರು ಫಿಟ್ ಆಗಲೇಬೇಕು. ಅದರ ನಂತರ ಸಂತುಬಾಬುಗೆ ಮಹಗು ಮತ್ತು ಬಡೇಬಾಬು ಸೇರಿ ನೌಕರನ ಅಂಗಿಯನ್ನು ತೊಡಿಸುತ್ತಾರೆ. ವಿನೋದ್ ಕುಮಾರ್ ಶುಕ್ಲಾ ಬರೆಯುತ್ತಾರೆ, ನೌಕರನ ಅಂಗಿ ಒಂದು ಅಚ್ಚಾಗಿಟ್ಟು, ಅದರಿಂದ ಆದರ್ಶ ನೌಕರರ ಗುರುತಾಗುತ್ತಿತ್ತು. ಈ ಸಾಲನ್ನು ಓದುವಾಗ ಕಾರ್ಪೊರೇಟ್ ವಲಯನಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಜನರಿಗೆ ತಮ್ಮ ಅಂಗಿಯ ಮೇಲೆ ಸಿಟ್ಟು ಬರಬಹುದು. ಬೆಂಗಳೂರಿನಲ್ಲಿ ನಾನು ಒಂದು ಸೆಕ್ಯೂರಿಟೀಸ್ ಕಂಪನಿಯ ಗಾರ್ಡ್ನ ಅಂಗಿಯ ಮೇಲೆ ಡಾಬರ್ ಮ್ಯಾನ್ ಎಂದು ಬರೆದಿರುವುದನ್ನು ನೋಡಿದಾಗ ನೌಕರ್ ಕಿ ಕಮೀಜ್ ನೆನಪಾಯಿತು. ಅಂಗಿಯ ತೋಳಿನ ಮೇಲೆ ನಾಯಿಯ ಶ್ರೇಷ್ಠ ತಳಿ ಡಾಬರ್ ಮ್ಯಾನ್ನ ಚಿತ್ರವಿದೆ.
ಡೋಬರ್ ಮ್ಯಾನ್ ಮೇಲೆ ಎಷ್ಟು ಪ್ರೀತಿ ಇರಬಹುದು, ಅದಕ್ಕೆ ಅದರ ಹೆಸರಿನಲ್ಲಿ ಕಂಪನಿ ಇದೆ. ಆದರೆ ನನಗೆ ಸಮವಸ್ತ್ರದ ಮೇಲೆ ಬರೆದಿರುವುದನ್ನು ನೋಡಿ ಇಬ್ಬರು ವ್ಯಕ್ತಿಗಳು ಕಂಡರು. ಹೇಗೆ ತುಂಬಾ ಬೆಳಕಾದಾಗ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಒಂದಲ್ಲ ಎರಡೆರಡು ಸೂರ್ಯಲು ಕಾಣಿಸ್ತಿದ್ದರೂ, ಹಾಗೆ ನನಗೆ ಕಂಡಿದ್ದು ಮನುಷ್ಯ ಮತ್ತು ಡೋಬರ್ ಮ್ಯಾನ್. ನೌಕರ್ ಕಿ ಕಮೀಜ್ನಲ್ಲಿ ಸಂತುಬಾಬುಗೆ ಅಂಗಿ ತೊಡಿಸುವ ಪ್ರಸಂಗ ಹೇಗಿದೆ ಅಂದ್ರೆ, ಯಾವುದೇ ಕಂಪನಿಯಲ್ಲಿ ಮೊದಲ ದಿನ ನಿಮಗೆ ವಾಟರ್ ಬಾಟಲ್, ಐಕಾರ್ಡ್, ಬ್ಯಾಗ್, ಲ್ಯಾಪ್ಟಾಪ್ ಮತ್ತು ಟೀಶರ್ಟ್ ನೀಡಲಾಗುತ್ತದೆ. ಅದನ್ನು ಕೆಲಸದಿಂದ ತೆಗೆಯುವಾಗ ಹಿಂಪಡೆಯಲಾಗುತ್ತದೆ. ನೀವು ಲಿಂಕ್ಡ್ಇನ್ನಲ್ಲಿ ನೋಡಿರಬಹುದು, ಜನ ಕಂಪನಿಯ ಟೀಶರ್ಟ್, ನೀರಿನ ಬಾಟಲಿಂಗ್ಗಳ ಫೋಟೋಗಳನ್ನು ಎಷ್ಟು ಹೆಮ್ಮೆಯಿಂದ ಪೋಸ್ಟ್ ಮಾಡುತ್ತಾರೆ. ಮದುವೆಗಳಲ್ಲಿ ಕೆಲಸ ಮಾಡುವ ಕೇಟರಿಂಗ್ ಸಿಬ್ಬಂದಿಯ ಅಂಗಿಯಲ್ಲೂ ನೌಕರನ ಅಂಗಿ ಕಾಣಿಸುತ್ತದೆ. ಯಾರ ಅಂಗಿಯೂ ಅಳತೆಗೆ ತಕ್ಕಂತೆ ಇರುವುದಿಲ್ಲ, ಎಲ್ಲರೂ ಬೇರೆಯವರ ಅಂಗಿಯನ್ನು ಧರಿಸಿರುತ್ತಾರೆ.
ನೌಕರ್ ಕಿ ಕಮೀಜ್ನಲ್ಲಿ ಸಂತುಬಾಬು ತಮ್ಮ ಸಾಹಿಬನನ್ನು ಕೇಳುತ್ತಾರೆ, ಸತ್ಯ ಹೇಳಿ, ನೀವೇನಾದರೂ ನನಗೆ ಅಂಗಿ ತೊಡಿಸಲು ಹೋಗುತ್ತಿಲ್ಲ ತಾನೆ? ಸಾಹಿಬ ಹೇಳುತ್ತಾನೆ, ಅಂಗಿಗೆ ಹೆದರುವ ಅಗತ್ಯವಿಲ್ಲ. ನಂತರ ಸಂತುಬಾಬುಗೆ ಅಂಗಿ ತೊಡಿಸಲಾಗುತ್ತದೆ. ಸಂತುಬಾಬುವಿನ ಪರವಾಗಿ ವಿನೋದ್ ಕುಮಾರ್ ಶುಕ್ಲಾ ಬರೆಯುತ್ತಾರೆ, ಈ ತಿಳುವಳಿಕೆಯಿಂದಾಗಿ ನಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಂದುಕೊಂಡಿದ್ದೆ. ತಿಳುವಳಿಕೆಯಿಂದ ಆತ್ಮಸಮರ್ಪಣೆ ಮಾಡಿಕೊಂಡಂತೆ ನನ್ನ ಸ್ಥಿತಿಯಾಗಿತ್ತು. ಗೌರವ ಮತ್ತು ನಿಯಮಗಳು ಮನುಷ್ಯನನ್ನು ಬಹುಬೇಗ ಹೇಡಿಯನ್ನಾಗಿ ಮಾಡುತ್ತವೆ. ಅಂತಹ ಮನುಷ್ಯ ಜಗಳವಾಡುವುದಿಲ್ಲ. ಆದರೂ ಮಹಗು ಮತ್ತು ಬಡೇಬಾಬು ನನ್ನ ಬುಷರ್ಟ್ ಕಳಚಲು ಪ್ರಯತ್ನಿಸಿದಾಗ ನಾನು ಅವರನ್ನು ಪೂರ್ತಿ ಶಕ್ತಿ ಹಾಕಿ ತಡೆಯಲಾರಂಭಿಸಿದೆ ಮತ್ತು ಈ ಪ್ರಯತ್ನದಲ್ಲಿ ನಾನು ನೆಲದ ಮೇಲೆ ಕುಳಿತುಬಿಟ್ಟೆ. ನನ್ನ ಒಂದು ಕೈಯನ್ನು ಮಹಗು ಹಿಡಿದಿದ್ದ ಮತ್ತು ಇನ್ನೊಂದು ಕೈಯನ್ನು ಬಡೇಬಾಬು. ಉದ್ಯೋಗವು ನಾಗರಿಕರಿಂದ ಪೌರತ್ವದ ಪ್ರಜ್ಞೆಯನ್ನು ಕಸಿದುಕೊಂಡಿತ್ತು.
ಆ ಉದ್ಯೋಗ ಮತ್ತು ನೌಕರನ ಅಂಗಿಯ ಬಗ್ಗೆ ವಿನೋದ್ ಕುಮಾರ್ ಶುಕ್ಲಾ ಹೀಗೆ ಬರೆದಿದ್ದಾರೆ, ನೌಕರರ ರಾಜಧಾನಿ ದೆಹಲಿಯನ್ನು ಅವರು ಮೊದಲೇ ನೋಡಿದರೋ ಏನೋ, ಅವರು 1994 ನೌಕರ್ ಕಿ ಕಮೀಜ್ ಬರೆದಾಗ. 2025 ತರಹೇವಾರಿ ಅಂಗಿಗಳಲ್ಲಿ ಅಡಗಿದ್ದ ದೆಹಲಿಯ ನೌಕರರು ಗಾಳಿಯಲ್ಲಿನ ವಿಷವನ್ನು ವಿರೋಧಿಸಲಿಲ್ಲ, ಸುಮ್ಮನೆ ಉಸಿರಾಡಿದರು, ಶ್ವಾಸಕೋಶವನ್ನು ಹಾಳಾಗಲು ಬಿಟ್ಟರು. ಇದೇ ಕಾದಂಬರಿಯಲ್ಲಿ ಶುಕ್ಲಾ ಬರೆಯುತ್ತಾರೆ, ನನ್ನ ಸಂಬಳ ಒಂದು ಬೋನಾಗಿತ್ತು, ಅದನ್ನು ಮುರಿಯುವುದು ನನ್ನ ಕೈಯಲ್ಲಿರಲಿಲ್ಲ. ಈ ಬೋನ್ ನನ್ನಲ್ಲಿ ಅಂಗಿಯಂತೆ ಫಿಟ್ಟಾಗಿತ್ತು ಮತ್ತು ನಾನು ಪೂರ್ತಿ ಶಕ್ತಿಯಿಂದ ದುರ್ಬಲನಾಗುವ ಹಂತದವರೆಗೆ ನನ್ನ ಸಂಬಳವನ್ನು ಪಡೆಯುತ್ತಿದ್ದೆ. ಈ ಬೋನಿನಲ್ಲಿ ನಾನು ಸಿನಿಮಾ ನೋಡುತ್ತಿದ್ದೆ ಅಥವಾ ಕನಸು. ವಿನೋದ್ ಕುಮಾರ್ ಶುಕ್ಲಾ ಈ ಸಾಲನ್ನು ಆ ಪತ್ರಕರ್ತರಿಗಾಗಿಯೂ ಬರೆದಿದ್ದಾರೆ. ಯಾರು ಸಂಬಳದ ಬೋನಿನಲ್ಲಿ ಬಂಧಿಯಾಗಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ವಿಷ ಬೆರೆಸುತ್ತಿದ್ದಾರೋ ಮತ್ತು ಸಿನಿಮಾದವರ ಸಹವಾಸದಲ್ಲಿ ಪ್ರಜಾಪ್ರಭುತ್ವವಾದಿಗಳಾಗಿದ್ದೇವೆ ಎಂಬ ಭ್ರಮೆ ಹುಟ್ಟಿಸುತ್ತಿದ್ದಾರೋ?
ಗೋಧಿ ಚಾನೆಲ್ಗಳಲ್ಲಿ ಯಾರನ್ನು ನೀವು ಸಂದರ್ಶನ ಮಾಡುವುದನ್ನು ಕಿರುಚಾಡುತ್ತಾರೋ ಅವೆಲ್ಲರೂ ಆ ಮಾಲೀಕನ ನೌಕರನ ಅಂಗಿಯಲ್ಲಿ ಬಂಧಿಯಾಗಿದ್ದಾರೆ. ಯಾರು ಇವೆಲ್ಲರಿಗೂ ಬಲವಂತವಾಗಿ ಒಂದು ಅಂಗಿಯನ್ನು ತೊಡಿಸಿದ್ದಾನೋ? ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಓದುತ್ತಾರೆ ಮತ್ತು ಸಮಾಜದಲ್ಲಿ ಸುಳ್ಳು ಮತ್ತು ದ್ವೇಷದ ಬೆಂಕಿ ಹಚ್ಚುತ್ತಾರೆ. ಗೋಧಿ ಚಾನೆಲ್ ಕೂಡ ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಜೋರಾಗಿ ನೆನಪಿಸಿಕೊಳ್ಳುತ್ತವೆ, ಬಹುಶಃ ನಿಮಗಿಂತ ನಮಗಿಂತ ಉತ್ತಮ ರೀತಿಯಲ್ಲಿ. ಅವರಿಗೆ ನೆನಪಾಗಬೇಕು ಅವರು ಶುಕ್ಲಾ ಅವರಂತೆ ಮನುಷ್ಯನ ಘನತೆಯ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದರು ಎಂದು. ಸಣ್ಣ ಸಣ್ಣ ತುಣುಕುಗಳ ಬಗ್ಗೆ ಯಶಧಾರಜಿ ವಹಿಸಿದ್ದರು, ಅದರಲ್ಲೂ ಶುಕ್ಲಾ ಜೀವನವನ್ನು ನೋಡುತ್ತಿದ್ದರು ಅಥವಾ ಮಾಲೀಕನ ನಿರೂಪಣೆಯ ಮುಂದೆ ಎಲ್ಲವನ್ನು ಅವರು ಬೆಂಕಿಗೆ ಹಾಕಿಬಿಟ್ಟರು. ಕನಿಷ್ಠ ಪಕ್ಷ ನೌಕರ್ ಕಿ ಕಮೀಜ್ನ ನೌಕರನಿಗೆ ನೆನಪಿದೆ, ಅವನು ಅಂಗಿ ಧರಿಸಲು ನಿರಾಕರಿಸಿದ್ದ ಎಂದು. ಅಂಗಿಯನ್ನು ಹರಿಯುವ ಪ್ರಸಂಗವನ್ನು ನೀವು ನೌಕರ್ ಕಿ ಕಮೀಜ್ನಲ್ಲೇ ಓದಿ.
ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ನೆನಪಿಸಿಕೊಳ್ಳಲು ಅವರನ್ನು ನೋಡುವ ಅಗತ್ಯವಿಲ್ಲ, ಅವರು ಬರೆದದ್ದು ಎಲ್ಲಿ ಫಿಟ್ ಆಗಬಹುದು ಆ ಜಾಗವನ್ನು ಹುಡುಕುವ ಅಗತ್ಯವಿದೆ. ವಾಸ್ತವವಾಗಿ ವಿನೋದ್ ಕುಮಾರ್ ಶುಕ್ಲಾ ಅವರ ರಚನೆ ಅರಾವಳಿ ಬೆಟ್ಟದಂತಿದೆ. ದೆಹಲಿಯಿಂದ ಗುರುಗ್ರಾಮದ ದಾರಿಯಲ್ಲಿ ಹೋಗುವಾಗ ನೀವು ಅರಾವಳಿಯ ಬಗ್ಗೆ ಸುಪ್ರೀಂಕೋರ್ಟ್ನ ತೀರ್ಪನ್ನು ಅರ್ಥ ಮಾಡಿಕೊಳ್ಳಬಹುದು. 100 ಎತ್ತರದ ಬೆಟ್ಟ ಅರಾವಳಿ ಎಂದು ಪರಿಗಣಿಸಲಾಗುತ್ತದೆ, ಆದರೆ ಇದರ ಉತ್ತರವನ್ನು ವಿನೋದ್ ಕುಮಾರ್ ಶುಕ್ಲಾ ಮೊದಲೇ ನೀಡಿದ್ದರು. ಅವರು ಬರೆದಿದ್ದಾರೆ, ಬಡವರು ಒಂದೇ ಸ್ತರದಲ್ಲಿದ್ದರೂ ಒಂದೇ ರೀತಿ ಒಟ್ಟಾಗುವುದಿಲ್ಲ,
50 ಜನರನ್ನು ಕತ್ತರಿಸಿ 50 ಜನರನ್ನು ಮಾಡಿದಂತೆ. 50 ಇದ್ದರೆ ಅದರ ಅರ್ಥ ಕೇವಲ 50. ಇನ್ನೊಂದು, ಮತ್ತೆ ಎಣಿಕೆ ಮಾಡಿ 51. ಯಾರು ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಓದಲಿಲ್ಲವೋ ಬಹುಶಃ ಅವರಿಗಾಗಿಯೇ ಅವರು ತಮ್ಮ ಕವಿತೆಯಲ್ಲಿ ಬರೆದಿದ್ದಾರೆ. ಯಾರು ನನ್ನ ಮನೆಗೆ ಎಂದಿಗೂ ಬರುವುದಿಲ್ಲವೋ ನಾನು ಅವರನ್ನು ಭೇಟಿಯಾಗಲು ಅವರ ಬಳಿ ಹೋಗುತ್ತೇನೆ.
ಒಂದು ಉಕ್ಕಿ ಹರಿಯುವ ನದಿ ಎಂದಿಗೂ ನನ್ನ ಮನೆಗೆ ಬರುವುದಿಲ್ಲ. ನದಿಯಂತಹ ಜನರನ್ನು ಭೇಟಿಯಾಗಲು ನದಿ ತೀರಕ್ಕೆ ಬರುತ್ತೇನೆ. ಸ್ವಲ್ಪ ಈಜುತ್ತೇನೆ ಮತ್ತು ಮುಳುಗುತ್ತೇನೆ. ಬೆಟ್ಟ, ದಿಬ್ಬ, ಬಂಡೆಗಳು, ಕೆರೆ, ಅಸಂಖ್ಯಾತ ಮರ, ಹೊಲ ಎಂದಿಗೂ ಬರುವುದಿಲ್ಲ ನನ್ನ ಮನೆಗೆ. ಹೊಲಗದ್ದೆಗಳಂತಹ ಜನರನ್ನು ಭೇಟಿಯಾಗಲು ಹಳ್ಳಿ ಹಳ್ಳಿ, ಕಾಡು ಗಲ್ಲಿಗಳಿಗೆ ಹೋಗುತ್ತೇನೆ. ಯಾರು ಸತತ ಕೆಲಸದಲ್ಲಿ ತೊಡಗಿದ್ದಾರೋ ನಾನು ಬಿಡುವಿನಿಂದಲ್ಲ ಅವರನ್ನು ಒಂದು ಅಗತ್ಯ ಕೆಲಸದಂತೆ ಭೇಟಿಯಾಗುತ್ತಿರುತ್ತೇನೆ. ಇದನ್ನು ನಾನು ಏಕೈಕ ಕೊನೆಯ ಆಸೆಯಂತೆ, ಎಲ್ಲಕ್ಕಿಂತ ಮೊದಲ ಆಸೆಯಾಗಿ ಇಟ್ಟುಕೊಳ್ಳಲು ಬಯಸುತ್ತೇನೆ. ವಿನೋದ್ ಕುಮಾರ್ ಶುಕ್ಲಾ ಅವರ ನಿಧನದ ಸುದ್ದಿ ಡಿಸೆಂಬರ್ 23 ಸಂಜೆ ಸಿಕ್ಕಿತು. ಅದೇ ದಿನ ಬೆಳಗ್ಗೆ ನಿರ್ಮಲ್ ವರ್ಮಾ ಅವರ ಡೈರಿ ಧುಂದುಸೆ ಉಟ್ತಿ ಧುನ್ ತಿರುವುತ್ತಿದ್ದೆ. ನಿರ್ಮಲ್ ವರ್ಮಾ ಕಟಕಟಿಸುವ ಶಬ್ದದ ಬಗ್ಗೆ ಬರೆಯುತ್ತಾರೆ. ಈ ಕಟಕಟಿಸುವ ಶಬ್ದವೇನು? ಯಾರಾದರೂ ತಮ್ಮೊಳಗೆ ಕೇಳಿಸಿಕೊಳ್ಳುತ್ತಿದ್ದಾರೆಯೇ?
ನಿರ್ಮಲ್ ವರ್ಮಾ ಬರೆಯುತ್ತಾರೆ, ಬಸ್ಸಿನ ಕಿಟಕಿಯಿಂದ ಒಂದಾದ ಮೇಲೊಂದು ಬಂಗಲೆಗಳು ಬರುತ್ತಿದ್ದವು, ಹೋಗುತ್ತಿದ್ದವು. ಅವುಗಳನ್ನು ನೋಡಿ ನನ್ನೊಳಗೇನೂ ಹುಟ್ಟಲಿಲ್ಲ. ಕೇವಲ ಒಂದು ವಿಚಿತ್ರ ಆಶ್ಚರ್ಯವಾಯಿತು, ಇಲ್ಲಿ ಜನ ವಾಸಿಸುತ್ತಿರಬಹುದು ಎಂದು. ಒಂದು ವರ್ಷದಿಂದ ಇನ್ನೊಂದು ವರ್ಷದವರೆಗೆ ಬದುಕುವ ಜ್ವರ ಮತ್ತು ಭಯ ಎಂದಿಗೂ ಮುಗಿಯದಂತಹದ್ದು, ಕೇವಲ ಸಾವಿನಲ್ಲಿ ಅಂತ್ಯವಾಗುವಂತಹದ್ದು. ಎಲುಬುಗಳ ಮೂಟೆ ವಿದ್ಯುತ್ ಚಿತಾಗಾರದಲ್ಲಿ ಎಡಗಡಿಸುತ್ತಾ ಧ್ವಂಸವಾಗಿ ಹೋಗುತ್ತದೆ. ಎದಕ್ಕಾಗಿ? ಎದಕ್ಕಾಗಿ? ಎಲುಬುಗಳ ಮೂಟೆ ವಿದ್ಯುತ್ ಚಿತಾಗಾರದಲ್ಲಿ ಕಟಕಟಿಸುತ್ತಾ ಧ್ವಂಸವಾಗಿ ಹೋಗುತ್ತದೆ. ಎದಕ್ಕಾಗಿ? ಎದಕ್ಕಾಗಿ? ಮಂಗಲೇಶ್ ಡಬ್ರಾಲ್ ಬರೆದಿದ್ದಾರೆ, ವಿನೋದ್ ಕುಮಾರ್ ಶುಕ್ಲಾ ಅವರ ಬಗ್ಗೆ ಅತ್ಯಂತ ಮರ್ಮಸ್ಪರ್ಶಿ ವಿಷಯವೆಂದರೆ ಅವರು ಯಾವಾಗಲೂ ಸಣ್ಣ ಜಾಗಗಳಲ್ಲಿ ಉಳಿದರು. ಯಾವ ಜಾಗಗಳು ದೊಡ್ಡದೆಂದು ಪರಿಗಣಿಸಲ್ಪಡುತ್ತವೋ ಅವುಗಳಿಂದ ದೂರ ಉಳಿಯುತ್ತಾರೆ. ವಿನೋದ್ ಕುಮಾರ್ ಶುಕ್ಲಾ ಅವರ ಕವಿ ತಿಳಿಯದೆ, ನನ್ನಲ್ಲಿ ಏನಿದೆಯೋ ಅದು ಕೇವಲ ಬೇರು. ಬೇರುಗಳಿಂದಲೂ ಹೊರಡುವ ಬೇರುಗಳಿವೆ, ಮತ್ತು ಅವುಗಳಿಂದಲೂ ಹೊರಡುವ ಬೇರುಗಳೇ ಇವೆ.
ನನಗೆ ಎಲೆ ಉದುರುವ ಕಾಲ ಸ್ವಲ್ಪವೂ ಇಷ್ಟವಿಲ್ಲ. ಅದಕ್ಕೆ ಬರೆಯುವವರು ವಿನೋದ್ ಕುಮಾರ್ ಶುಕ್ಲಾ ಅವರ ಬಗ್ಗೆ ನೋಟ್ ಮಾಡಿದ್ದಾರೆ. ದೊಡ್ಡ ಲೇಖಕರಾದ ಮೇಲೂ ತಮ್ಮ ರಚನೆ ಮತ್ತು ತಮ್ಮ ಇರುವಿಕೆಯಲ್ಲಿ ಅತ್ಯಂತ ಸಾಧಾರಣವಾಗಿದ್ದರು, ಸಣ್ಣವರಾಗಿದ್ದರು. ಆ ಹಾಲ್ಟ್ ಅಥವಾ ಸ್ಟೇಷನ್ನಂತೆ, ಅದರ ಹೆಸರನ್ನು ಯಾರೂ ನೆನಪಿಟ್ಟುಕೊಳ್ಳುವುದಿಲ್ಲ. ಆದರೆ ರೈಲುಗಾಡಿಯ ಒಳಗಿನಿಂದ ನೋಡಿ ಆಶ್ಚರ್ಯಪಡುತ್ತಿರುತ್ತಾರೆ, ಇಲ್ಲೂ ಯಾರೋ ವಾಸಿಸುತ್ತಾರೆ ಎಂದು. ಗಾಡಿ ನಿಂತಾಗ ಇಳಿಯುತ್ತಿರಬಹುದು, ಕೇಳುತ್ತಿರಬಹುದು, ಯಾರು ಇರುತ್ತಾರೆ ಎಂದು. ಅದೇ ಮಾಮೂಲಿ ಹಾಲ್ಟ್ನಂತೆ ಹಿಂದಿ ಸಾಹಿತ್ಯ ಜಗತ್ತಿನಲ್ಲಿ ಇದ್ದರು ವಿನೋದ್ ಕುಮಾರ್ ಶುಕ್ಲಾ. ಅವರ ರೂಪಕಗಳು ಅದ್ಭುತ. ದೃಶ್ಯಗಳು ಎಂತಿವೆ ಎಂದರೆ ಸೆಲ್ಫಿ ತೆಗೆದುಕೊಳ್ಳುವ ಲಕ್ಷಾಂತರ ಜನರಿಂದ ತಪ್ಪಾಗಿ ಹೋಯಿತು. ಲಕ್ಷಾಂತರ ಜನರು ತಮ್ಮ ಮಾತನ್ನು ಹೇಳಲಾಗುವುದಿಲ್ಲ, ಅವರಿಗೆ ಹೇಳಲು ಬರುವುದಿಲ್ಲ.
ಅವರು ಜೀವನ ಪೂರ್ತಿ ಆಧ್ಯಾತ್ಮದ ಹೆಸರಿನಲ್ಲಿ ರಂಗೀನ್ ಕಥಾವಾಚಕರ ಹಿಂದೆ ಓಡುತ್ತಿರುತ್ತಾರೆ, ಮತ್ತು ಯಾರು ಅತ್ಯಂತ ಅದ್ಭುತ ಮತ್ತು ಸರಳ ಕಥಾವಾಚಕನೋ ಅವನನ್ನೇ ಮಿಸ್ ಮಾಡಿಕೊಂಡರು. ವಿನೋದ್ ಕುಮಾರ್ ಶುಕ್ಲಾ ನೋಡಲು ಬಯಸುತ್ತಿದ್ದರು, ನೋಡುತ್ತಲೇ ಇದ್ದರು. ತಮ್ಮ ಮನೆಯಿಂದ ಹೊರಗೆ ಹೋಗಲು ಬಯಸುತ್ತಿದ್ದರು, ಅದರಿಂದ ದೂರದಿಂದ ತಮ್ಮ ಮನೆಯನ್ನು ನೋಡಲು ಸಾಧ್ಯವಾಗಲಿ ಎಂದು. ನೀವು ಎಂದಾದರೂ ನಿಮ್ಮ ಮನೆಯನ್ನು ದೂರದಿಂದ ನೋಡಿದ್ದೀರಾ? ನೋಡಲು ಮನೆಯಿಂದ ಹೊರಗೆ ಹೋಗಿದ್ದೀರಾ? ನೀವು ಎಂದಾದರೂ ಯಾವುದೇ ಸರ್ಕಾರವನ್ನು ನಿಮ್ಮ ಭಕ್ತಿಯಿಂದ ದೂರ ಸರಿದು ನೋಡಿದ್ದೀರಾ? ಕೇಳಿದ್ದೀರಾ, ಒಂದು ರಾಲಿಯಲ್ಲಿ 2 ಕೋಟಿ ಚಹಾ ಸಮೋಸೆಗಳನ್ನು ಹೇಗೆ ತಿನ್ನಲು ಸಾಧ್ಯ ಎಂದು? ಎಂದಾದರೂ ನೀವು ಯಾರದ್ದಾದರೂ ಹತಾಶೆಯನ್ನು ಅನುಭವಿಸಿದ್ದೀರಾ? ಆ ಮನುಷ್ಯನ ಹತಾಶೆ, ಯಾರ ಹೆಸರು SIR ನಂತರ ವೋಟರ್ ಲಿಸ್ಟಿಂದ ಕಟ್ಟಾಗಿದೆಯೋ, ಯಾರನ್ನು ಒಳನುಸುಳುಕೋರ ಎಂದು ಹೇಳಿ ಅವನ ಹೆಸರನ್ನು ಕತ್ತರಿಸಿ ಹಾಕುವ ಬೆದರಿಕೆ ಹಾಕಲಾಗುತ್ತದೆಯೋ, ಇಲ್ಲದಿದ್ದರೆ ನೀವು ವಿನೋದ್ ಕುಮಾರ್ ಶುಕ್ಲಾ ಅವರ ಓದುಗರಾಗಲು ಹೇಗೆ ಸಾಧ್ಯ?
ಹತಾಶೆಯಿಂದ ಒಬ್ಬ ವ್ಯಕ್ತಿ ಕುಳಿತಿದ್ದ. ವ್ಯಕ್ತಿಯನ್ನು ನಾನು ಬಲ್ಲವನಾಗಿರಲಿಲ್ಲ, ಹತಾಶೆಯನ್ನು ಬಲ್ಲವನಾಗಿದ್ದೆ. ಆದ ಕಾರಣ ನಾನು ಆ ವ್ಯಕ್ತಿಯ ಬಳಿ ಹೋದೆ. ನಾನು ಕೈ ಚಾಚಿದೆ, ನನ್ನ ಕೈ ಹಿಡಿದು ಅವನು ಎದ್ದ. ನನ್ನನ್ನು ಅವನು ಬಲ್ಲವನಾಗಿರಲಿಲ್ಲ, ನನ್ನ ಕೈ ಚಾಚುವಿಕೆಯನ್ನು ಬಲ್ಲವನಾಗಿದ್ದ. ನಾವಿಬ್ಬರೂ ಜೊತೆ ನಡೆದವು. ಇಬ್ಬರೂ ಒಬ್ಬರನ್ನೊಬ್ಬರು ಬಲ್ಲವರಾಗಿರಲಿಲ್ಲ, ಜೊತೆ ನಡೆಯುವುದನ್ನು ಬಲ್ಲವರಾಗಿದ್ದೆವು. ಯಾವ ಕಾಲದಲ್ಲಿ ಧರ್ಮದ ಪುಸ್ತಕಗಳನ್ನು ಇಟ್ಟುಕೊಂಡು ದಾಂಧಲೆ ಎದ್ದಿದೆಯೋ, ರಸ್ತೆಗಳಲ್ಲಿ ಧರ್ಮದ ಹೆಸರೆತ್ತಕೊಂಡು ಗೂಂಡಾಗಳು ಅಲೆಯುತ್ತಿದ್ದಾರೋ,
ಅದೇ ರಸ್ತೆಯಲ್ಲಿ ವಿನೋದ್ ಕುಮಾರ್ ಶುಕ್ಲಾ ಅವರ ಲಕ್ಷಾಂತರ ಪಾತ್ರಗಳು ಅಡ್ಡಾಡುತ್ತಿವೆ ಮತ್ತು ಎಲ್ಲವನ್ನೂ ನೋಡುತ್ತಿವೆ, ನೋಟ್ ಮಾಡಿಕೊಳ್ಳುತ್ತಿವೆ, ತಮ್ಮ ತಮ್ಮ ಹತಾಶೆ ಮತ್ತು ನಿಮ್ಮ ಹತಾಶೆಯನ್ನು ಕೂಡ. ಒಂದು ವೇಳೆ ನೀವೆಲ್ಲರೂ, ಅಂದರೆ ನೌಕರನ ಅಂಗಿಧರಿಸಿರುವ ನಾಗರಿಕರು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನದ ಜಗಳದಲ್ಲಿ ಮುಳುಗಿರುವ ಕಾರಣ ಹೋದವಾರ ಕವಿತೆಯ ಯಾವುದೇ ಪುಸ್ತಕ ಖರೀದಿಸದಿದ್ದರೆ ಪರವಾಗಿಲ್ಲ.
ನಿಮ್ಮನ್ನು ಬ್ಯುಸಿಯಾಗಿಡನು ಬಂಗಾಳ ಚುನಾವಣೆಗೆ ಸಂಬಂಧಿಸಿದ ಯಾವುದಾದರೂ ವಿಷಯ ಪ್ರತಿದಿನ ನೀಡಲಾಗುತ್ತದೆ, ಅಥವಾ ಪ್ರಧಾನಿ ಮೋದಿ ಅಸ್ಸಾಂ ಬಗ್ಗೆ ಸುಳ್ಳು ಹೇಳಿಬಿಡುತ್ತಾರೆ. ವಿನೋದ್ ಕುಮಾರ್ ಶುಕ್ಲಾ ಕಾಲೇಜು ಓದಿದ ನಂತರ ಎಂದಿಗೂ ಓದದವರ ಬಗ್ಗೆ ಎಂದಿಗೂ ದೂರು ನೀಡಲಿಲ್ಲ. ಮದುವೆಯಾದ ನಂತರ 20-20 ವರ್ಷಗಳವರೆಗೆ ಯಾವುದೇ ಪುಸ್ತಕ ಖರೀದಿಸಲಿಲ್ಲ, ಓದುವುದು ಅಗತ್ಯವೆಂದು ತಿಳಿಯಲಿಲ್ಲ. ಅಂತಹ ಜನರು ವಿನೋದ್ ಕುಮಾರ್ ಶುಕ್ಲಾ ಅವರ ಮುಂದೆ ನಾಚಿಕೆ ಪಡುವ ಯಾವುದೇ ಅಗತ್ಯವಿಲ್ಲ, ಏಕೆಂದರೆ ನೀವು ಜೀವನದಲ್ಲಿ ಈ ಕ್ಲಾಸ್ನಲ್ಲಿ ಪಾಸಾಗಿ ಆ ಕ್ರಸ್ಗೆ ಹೋಗಲೆಂದೇ ಬಂದಿದ್ದೀರಿ. ಈ ಕೆಲಸವನ್ನು ನೀವು ಹಲವಾರು ವರ್ಷ ಮಾಡಿದ್ದೀರಿ ಮತ್ತು ಹಲವಾರು ವರ್ಷಗಳ ನಂತರ ನೀವು ಕಾಲೇಜು ಪಾಸ್ ಮಾಡಿದ್ದೀರಿ. ನೀವು ಜೀವನದಲ್ಲಿ ನೌಕರಿ ಮಾಡಲು ಬಂದಿದ್ದೀರಿ, ನೀವು ಈ ಕೆಲಸವನ್ನು ಆಗಲೂ ಮಾಡಿದ್ದೀರಿ. ಯಾವಾಗ ನೌಕರಿಯಲ್ಲಿ ನಿಮ್ಮ ಶೋಷಣೆಯಾಯಿತೋ ಮತ್ತು ಸಂಬಳ ಕಡಿಮೆ ಸಿಕ್ಕಿತೋ, ಕೆಲಸದಿಂದ ತೆಗೆದುಹಾಕಿದ ಮೇಲೂ ನೀವು ನೌಕರಿಯ ಭರವಸೆ ಇಟ್ಟುಕೊಂಡಿರಿ.
ಏಕೆಂದರೆ ನೀವು ಯಾವ ಕೆಲಸಕ್ಕಾಗಿ ಈ ಜೀವನದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರೋ ಅದನ್ನೇ ಒಪ್ಪಿಕೊಂಡಿದ್ದೀರಿ, ನೀವು ಇದಕ್ಕಾಗಿಯೇ ಜಗತ್ತಿಗೆ ಬಂದಿದ್ದೀರಿ ಎಂದು. ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನಿಮ್ಮಿಂದ ಯಾವ ದಯೆಯೂ ಬೇಕಿಲ್ಲ. ಅವರ ರಚನೆಗಳ ಕವರ್ ನೋಡಿ ನೀವು ಅಂದುಕೊಳ್ಳಬಹುದು ನೀವು ವಿನೋದ್ ಕುಮಾರ್ ಶುಕ್ಲಾ ಅವರನ್ನ ಓದಿದ್ದೀರಿ ಎಂದು. ಹೇಗೆ ಪ್ರಧಾನಿ ಮೋದಿಯವರ ಭಾಷಣ ಕೇಳಿ ನಿಮಗೆ ಸಂತೋಷವಾಗುತ್ತದೆಯೋ ನೀವು ಭಾರತದ ಇತಿಹಾಸವನ್ನ ಓದಿದ್ದೀರಿ ಎಂದು. ಈ ಎಲ್ಲ ದೂರುಗಳಿಂದ ಪ್ರತ್ಯೇಕವಾಗಿ ವಿನೋದ್ ಕುಮಾರ್ ಶುಕ್ಲಾ ಬರೆಯುತ್ತಲೇ ಹೋದರು, ಬರೆಯುತ್ತಲೇ ಇದ್ದರು. ಇದರ ನಂತರವೂ ಅವರ ರಚನೆಗಳನ್ನು ಖರೀದಿಸಿ ಓದುವ ಓದುಗರ ಸಂಖ್ಯೆ ಲಕ್ಷಗಳಲ್ಲಿ ಹೇಳಲಾಗುತ್ತದೆ. ವಿನೋದ್ ಕುಮಾರ್ ಶುಕ್ಲಾ ಹುಟ್ಟಿದ ನಂತರ ಶಾಲೆ ಕಾಲೇಜಿನ ಯಾತ್ರೆಯನ್ನು ಮಾಡಿದರು ಮತ್ತು ಇದೇ ಸಿಲ್ಸಿಲಾದಲ್ಲಿ ಜಬಲ್ಪುರ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನದಲ್ಲಿ ಎಂಎಸ್ಸಿ ಓದನ್ನು ಪೂರೈಸಿದರು. ಓದಿದರು, ಓದಿಸಿದರು ಕೂಡ. ಯಾರಾದರೂ ಎಂದಾದರೂ ಕೇಳಿರಲೇಬೇಕು, ಸೋರೆಕಾಯಿ ಬಿತ್ತಲು ಅತ್ಯಂತ ಸರಿಯಾದ ಸಮಯ ಯಾವುದು?
ಅಥವಾ ಹಾಗಲಕಾಯಿ ಒಣಗುವುದನ್ನು ತಡೆಯನು ವಿನೋದ್ ಜಿ ಯಾವಾಗ ಯಾವಾಗ ನೀರು ಹಾಕಬೇಕು? ನಾವು ನಮ್ಮ ಸಾಹಿತಿಗಳಲ್ಲಿ ಎಷ್ಟು ಕಡಿಮೆ ಕೇಳುತ್ತೇವೆ, ಅವರನ್ನು ಕಡಿಮೆ ಓದುತ್ತೇವೆ, ಇದರ ಅಫ್ಸೋಸಿಲ್ಲ. ಕನಿಷ್ಠ ಪಕ್ಷ ವಿನೋದ್ ಕುಮಾರ್ ಶುಕ್ಲಾ ಅವರಲ್ಲಿ ಕೇಳಬೇಕಿತ್ತು, ದೆಹಲಿಯ ಮನೆಗಳಿಗಾಗಿ ರಾಯ್ಪುರದಿಂದ ಯಾವ ಗಿಡ ತೆಗೆದುಕೊಂಡು ಹೋಗಬೇಕು? ಯಾವುದಾದರೂ ಅಂತಹ ಗಿಡ ಇದೆಯೇ ಅದು ಒಂದು ದಿನ ದೆಹಲಿಯಿಂದ ಬೇಸತ್ತು ರಾಯ್ಪುರಕ್ಕೆ ಮರಳದಂತೆ ಮತ್ತು ದೆಹಲಿಯಲ್ಲಿರಬೇಕಾದರೆ ಬಾಡಿಹೋಗದಂತೆ? ವಿಡಿಯೋ ಮಾಡುವ ಭರದಲ್ಲಿ ಹೀಗೆ ಆಗುತ್ತದೆ, ಓದುವುದು ಉಳಿದುಬಿಡುತ್ತದೆ, ಕೇಳುವುದು ಉಳಿದುಬಿಡುತ್ತದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.